ಭಾಸ್ವತ. ಇದು ಮುಂದಿನ ಮಾತು. ಮತ್ತೆ ಎಷ್ಟು ತನ್ನ ಜ್ಞಾನ ಕೊಡೋ ವಿಚಾರವನ್ನು ಪರಮಾತ್ಮ ವಿಸ್ತಾರ ಮಾಡ್ತಾನೆ ಅಂದ್ರೆ, ತೇಷಾಮೇವ ಅನುಕಂಪಾರ್ಥಂ, ಅವರ ಮೇಲಿನ ಅನುಕಂಪದಿಂದಾಗಿ ನಾನು ಅಹಂ ಅಜ್ಞಾನಜಂ ತಮಃ ನಾಶಯಾಮಿ. ಅಜ್ಞಾನಜಂ ತಮಃ, ತಮಃ ಅಂದ್ರೆ ಕತ್ತಲೆ. ಎಂಥ ಕತ್ತಲೆ? ಅಜ್ಞಾನದಿಂದ ಹುಟ್ಟಿರತಕ್ಕಂಥ ಕತ್ತಲೆಯನ್ನು ನಾಶ ಮಾಡ್ತೇನೆ. ಈ ಹೊರಗಿನ ಕತ್ತಲೆ ನಾಶ ಮಾಡಲಿಕ್ಕೆ ದೀಪ ಸೂರ್ಯ ನಮಗೆ ಸಾಕು. ಹೊರಗಿನ ಕತ್ತಲೆಯ ನಾಶಕ್ಕೆ ದೀಪಗಳು ಸೂರ್ಯ ಮೊದಲಾದ ಬೆಳಕುಗಳು ಸಾಕು. ಆದರೆ ಅಜ್ಞಾನಜಂ ತಮಃ, ಅಜ್ಞಾನದಿಂದ ಹುಟ್ಟತಕ್ಕಂಥ ಕತ್ತಲೆ ಇದೆಯಲ್ಲ, ಮನುಷ್ಯ ಹೇಳ್ತಾರೆ ನನಗೇನು ತೋಚ್ತಾನೆ ಇಲ್ಲ, ಐ ಆಮ್ ಟೋಟಲಿ ಇನ್ ಡಾರ್ಕ್ ಅಂತ ಹೇಳುತ್ತಾರೆ. ಈ ಡಾರ್ಕ್ ಅಂದ್ರೆ ಕೂತಿರೋದು ಬೆಳಕಿನೊಳಗೆ, ಐ ಆಮ್ ಇನ್ ಡಾರ್ಕ್ ಅಂತ ಹೇಳುತ್ತಾರೆ. ಅಂದ್ರೆ ಅರ್ಥ ಏನದಕ್ಕೆ? ತೋಚ್ತಾ ಇಲ್ಲ, ದಾರಿ ಕಾಣ್ತಾ ಇಲ್ಲ, ಮನಸ್ಸಿನ ಒಳಗೆ ಕತ್ತಲೆ ಇದೆ ಅಂತ ಅರ್ಥ. ಸೊ ಹೊರಗಿನ ಕತ್ತಲೆ ಬೇರೆ, ಹೊರಗಿನ ಕತ್ತಲೆ ಬೇರೆ. ಹೊರಗಿನ ಕತ್ತಲೆಯನ್ನ ಇನ್ನೊಬ್ಬರ ಸಹಾಯದಿಂದ ಬೇಕಾದ್ರೆ ದಾಟಬಹುದು. ಬೇಕಾದ್ರೆ ದೀಪ ತಂದರೂ ಆಯ್ತು, ಅಥವಾ ಇದ್ರು ಕೂಡ ಯಾರಾದ್ರು ಡೈರೆಕ್ಟ್ ಮಾಡಿದ್ರೆ ಮುಗಿದೋಯ್ತು. ಆದ್ರೆ ಒಳಗಿನ ಕತ್ತಲೆ ಹಾಗಲ್ಲ, ಉಳಿದವರು ಏನು ಮಾಡಕ್ ಬರೋದೇ ಇಲ್ಲ, ಅದನ್ನು ಒಳಗಂತರಾಗ್ಲಿಕ್ಕೆ ಬರೋದಿಲ್ಲ. ಎಂತ ವೈಶ್ಯಾಸರ ತನ್ನ ಮಗ ಫೇಲ್ ಆಗ್ತಿದ್ರೆ ಏನು ಮಾಡಕ್ ಆಗೋದಿಲ್ಲ. ತಾವು ನೋಡ್ತಿದ್ದಾನೆ ತಪ್ಪು ಕರಿತಾ ಇದ್ದಾನೆ, ಗೈಡ್ ಮಾಡಾಗಿಲ್ಲ, ಅವನನ್ನು ಮಾಡಕ್ ಸಾಧ್ಯವೇ ಇಲ್ಲ. ಇವತ್ತು ಅರ್ಥ ಮಾಡಿಕೊಂಡ್ರೆ ಬುದ್ಧಿಯ ಮಹತ್ವ ಅಸಾಧಾರಣವಾದದ್ದು. ಅಜ್ಞಾನದ ಕತ್ತಲೆಯನ್ನ ತೆಗೆತಕ್ಕಂಥ ಬುದ್ಧಿ ಒಂದೇನೆ. ಅದಕ್ಕೆ ತದಾದಿ ಬುದ್ಧಿಯೋಗಂ ತಮ್ಮಂತ ಅಲ್ಲಿ ಹೇಳಿದ್ದ, ಇಲ್ಲಿ ಹೇಳ್ತಾನೆ ಅಹಮ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ. ಆತ್ಮಭಾವಸ್ಥಃ, ಆತ್ಮ ಅಂದ್ರೆ ಜೀವ, ಭಾವ ಅಂದ್ರೆ ಮನಸ್ಸು, ಸ್ಥ ಅಂದ್ರೆ ಇರುವವನಾಗಿ ನನ್ನ ಮನಸ್ಸಿನೊಳಗೆ ನೆನೆಸಿದ್ದು ನಾಶಯಾಮಿ, ಅದನ್ನು ನಾಶ ಮಾಡಿಬಿಡ್ತೇನೆ. ಅವರ ಮನಸ್ಸಿನೊಳಗೆ ನೆನೆಸಿದ್ದು ನಾಶ ಮಾಡ್ತೇನೆ. ಯಾವ ರೀತಿ ಅಂದ್ರೆ ಜ್ಞಾನದೀಪೇನ ಭಾಸ್ವತ. ಭಾಸ್ವತ ಹೊಳಿತಾ ಇರತಕ್ಕಂಥ, ಪ್ರಜ್ವಲಿಸ್ತಕ್ಕಂತಹ ಜ್ಞಾನದೀಪೇನ. ನೋಡಿ, ಬರೀ ದೀಪ ಅಂತ ಹೇಳಲಿಲ್ಲ, ಹೊಳೆಯುವ ದೀಪ ಅಂತ ಕರೀತಾರೆ. ಈ ಸಾಮಾನ್ಯ ಕರೆಂಟ್ ಸಿಂಗಲ್ ಫೇಸ್ ಆದ ಕಾಲಕ್ಕೆ ಡಲ್ ಆಗಿರುತ್ತೆ ಬೆಳಕು, ಬೆಳಕಿರುತ್ತೆ, ಓದಕ್ಕಿಲ್ಲಕ್ಕಾಗೋದಿಲ್ಲ, ಅದರಿಂದ ಓದಕ್ಕಿಲ್ಲಕ್ಕಾಗೋದೇ ಇಲ್ಲ, ಇನಡಿಕ್ವೇಟ್. ಅದು ಅಂಥ ಬೆಳಕು ಉಪಯೋಗ ಇಲ್ಲ, ಪ್ರಜ್ವಲಿಸ್ತಕ್ಕಂಥ ದೀಪದಿಂದ ಅಂತ ಹೇಳಿದ್ದಾರೆ. ಜ್ಞಾನದೀಪೇನ ಭಾಸ್ವತ, ಸಾಮಾನ್ಯವಾದ ಜ್ಞಾನ ಬೇರೆ, ಪ್ರಜ್ವಲಿಸ್ತಕ್ಕಂಥ ಜ್ಞಾನ ಬೇರೆ. ಈ ನಾಲೆಡ್ಜ್, ಶೇಕಿ ನಾಲೆಡ್ಜ್ ಬೇರೆ, ಈ ಫರ್ಮ್ ನಾಲೆಡ್ಜ್ ಬೇರೆ. ಅಂಥ ಜ್ಞಾನ ನಮಗೆ ಬೇಕು. ಆದ್ದರಿಂದ ನಮಗೆ ಜ್ಞಾನ ಸಂಪಾದನೆ ಮಾಡೋದೆಷ್ಟು ಮುಖ್ಯನೋ, ಅಂಥ ಜ್ಞಾನ ಪ್ರಜ್ವಲಿಸ್ತಕ್ಕಂಥ ಜ್ಞಾನ ಆಗಬೇಕು. ಅತ್ಯಂತ ಖಚಿತವಾದಂಥ, ಸ್ಪಷ್ಟವಾದಂಥ ಜ್ಞಾನ ಆಗಬೇಕು. ಯಾವುದೇ ಪ್ರಸಂಗದಲ್ಲೂ ಆ ಜ್ಞಾನಕ್ಕೆ ಶೇಕ್ ಆಗಬಾರ್ದು. ಹರಿ ಸರ್ವೋತ್ತಮ ಅಂತ ಅನ್ಕೊಂಡಿರ್ತಾನೆ, ತುಂಬಾ ಜನ ನೋಡ್ತಾನೆ, ಏ ಎಷ್ಟು ಜನ ಹೋಗ್ತಾರಲ್ಲ ಎಷ್ಟೋ ಕಡೆಗೆ, ಅವರೇ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ? ಈಗ ಸೀಜನ್ ಬಂದ್ಬಿಟ್ಟು ಜನ ಉಚ್ಚಾಬಿಡಿ, ಜನ ಅವ್ರಿಗೆ ಶುರು ಮಾಡಿಬಿಡ್ತಾರೆ. ನೋಡೋದಕ್ಕೆ ಆಶ್ಚರ್ಯನೇ ಆಶ್ಚರ್ಯ, ಚೇಚೆ ಭಾವನೆ ಸರ್ವೋತ್ತಮ ಇದ್ದಿರ್ಬೋದು. ಆಗಿದ್ರೆ ಇಷ್ಟು ಜನ ಎಲ್ಲಿ ಹೋಗ್ತಾರೆ ಇದಕ್ಕೆಲ್ಲ ಅಂತಕೊಂಡು ಏನ್ ಮಾಡ್ಬೇಕು? ಅದಕ್ಕೆ ಇದು ಒಂದು ಕ್ರೈಟೀರಿಯಾ ಆಗಬಾರ್ದು. ಮತ್ತೆ ಎಷ್ಟೆಷ್ಟೋ ಕೋರ್ಸ್ ಭಾರಿ ಕರವಿ ಜನ ಇರ್ತಾರೆ, ಎಷ್ಟೆಷ್ಟೋ MSCME PG ಕ್ಲಾಸಸ್ ಎಷ್ಟೋ ಕಡೆಗೆ ಎಷ್ಟು ಸೀಟ್ ಇದೆ ಅಷ್ಟು ಜನ ಇರೋದೇ ಇಲ್ಲ. ಕೆಲವು ಕೋರ್ಸ್ ಒಬ್ಬಿಬ್ಬಿರುತ್ತಾರೆ ಅಷ್ಟೇ, ಆದ್ರೆ ಮಹತ್ವ ಕಡಿಮೆ ಆಗುತ್ತೆ, ಒಬ್ಬಿಬ್ಬಿರುತ್ತಾರೆ ಅಂತೇಳಿ ಏನು ಕಡಿಮೆ ಆಗೋದೇ ಇಲ್ಲ. ಅದು ಹೆಚ್ಚು ಜನ ಹೋಗ್ತಾರೆ ಮೊದಲಾದ ಕಾರಣಗಳು ಅಟೆಂಪ್ಟ್ ಆಗಲಿಕ್ಕೊಂದು ಒಳ್ಳೆ ಸಾಧನ. ಅದಕ್ಕೆ ಒಳಗಾಗಬಾರದು. ಯಾವಾಗ ಒಳಗಾಗೋದಿಲ್ಲ? ಇದ್ರ ಮಹತ್ವ ಗೊತ್ತಿದ್ರೆ ಮಾತ್ರ, ಇದ್ರ ಮಹತ್ವ ಗೊತ್ತಿದ್ರೆ ಮಾತ್ರ. ಎಷ್ಟು ಜನ ಅಲ್ಲಿಗೆ ಹೋದರೆ ಅಂತ ನಮಗಂಟೆ ಏನೋಯ್ತು, ನಾವು ಒಳ್ಳೆ ದಾರಿಯಲ್ಲಿದ್ರೆ ಆಯ್ತು. ಈ ಭಾವನೆ ಬರಬೇಕು. ಆರಂಭದ ಹಂತದಲ್ಲಿ ಇವೆಲ್ಲ ಸಾಧ್ಯವಾಗೋದಿಲ್ಲ. ತುಂಬಾ ಜನ ಬೇರೆ ಬೇರೆ ಪ್ರಶ್ನೆನೆ ಕೇಳ್ತಿರೋದು, ಅವರೆಲ್ಲ ಅಲ್ಲಿ ಹೋಗ್ತಾರೆ, ನಾವು ಯಾಕೆ ಹೋಗಬಾರದು, ಅವರೆಲ್ಲ ಸುಖವಾಗಿದ್ದಾರೆ ನಾವು ಯಾಕೆ ಮಾಡಬಾರ್ದು. ಹಾಗಿದ್ರೆ ಇಂಥ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈ ಕಳ್ಳನು ಸುಖವಾಗಿರ್ತದೆ ಕಳ್ತನ ಮಾಡೋಕ್ಕಾಗತ್ತಾ? ಕಳ್ಳ ಎಷ್ಟು ಸುಖವಾಗಿದ್ದನ್ನು ನೋಡಿದ್ರೆ ಅದು ಕಳ್ತನ ಮಾಡೋಕ್ಕಾಗತ್ತಾ? ಅದು ಎಷ್ಟು ಸುಖವಾಗಿದ್ರು ಕೂಡ ಅವ್ರ ಸುಖ ನಮಗೆ ಹೊರಗೆ ಕಾಣುವಷ್ಟೇ, ಒಳಗೆ ಎಷ್ಟು ಸಂತ ಇರುತ್ತೆ ಲೆಕ್ಕ ಹಾಕಿದ್ರೆ ನೋಡೋಣ. ಎವ್ರಿ ಮೊಮೆಂಟ್ ಅವನಿಗೆ ಭಯದ ವಾತಾವರಣದಲ್ಲಿ ಬದುಕ್ತಾ ಇರ್ತಾನೆ, ಅದು ಉಪಯೋಗ ಇಲ್ಲ. ಅದಕ್ಕೆ ನಿಶ್ಚಲವಾದ ಜ್ಞಾನ ಬರಬೇಕು, ಸರಿಯಾದ ಹಾದಿ ಹಿಡಿಯಬೇಕು, ಹಿಡಿದಿದ್ದೇವೆ ಅಂತಕ್ಕಂಥ ಖಚಿತತೆ ನಮಗೆ ಬರಬೇಕು. ಅದಕ್ಕೆ ಜ್ಞಾನದೀಪೇನ ಭಾಸ್ವತ, ಆ ಪ್ರಜ್ವಲಿಸ್ತಕ್ಕಂತಹ, ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ, ಪ್ರಜ್ವಾಲಿತೋ ಏನ ಜ್ಞಾನಮಯ ಪ್ರದೀಪ. ಇಲ್ಲಿ ಕೃಷ್ಣ ನಾನು ಜ್ಞಾನವನ್ನು ದೀಪವನ್ನು ಬೆಳಗಿಸ್ತೇನೆ ಅಂತ ಹೇಳಿದ. ಅಲ್ಲಿ ವೇದವ್ಯಾಸರು ಜ್ಞಾನದೀಪ ಬೆಳಗಿಸಿದ್ದಾರೆ ಅಂತ ಅಲ್ಲಿ ಹೇಳಿದ್ರು. ಅಂದ್ರೆ ಕೃಷ್ಣನೇ ವೇದವ್ಯಾಸರು, ವೇದವ್ಯಾಸರ ಕೃಷ್ಣನಾದ್ದರಿಂದ ಆ ಮಾತು ಬಂದಿದೆ. ಜ್ಞಾನದೀಪೇನ ಭಾಸ್ವತ ಅಂದ್ರೆ ಬುದ್ಧಿ ಕೊಡೋದು ಪರಮಾತ್ಮ, ಜ್ಞಾನ ಕೊಡೋದು ಪರಮಾತ್ಮ, ಅದನ್ನು ಆಚರಿಸಬೇಕು. ಈ ಪ್ರಶ್ನೆ ನಮಗೆ ಏನು ಸಂಶಯ ಬರೋ ಚಾನ್ಸ ಇಲ್ಲ. ಇವತ್ತು ಬುದ್ಧಿಯನ್ನು ಯಾರು ಕೊಡೋದಿಲ್ಲ ಅಂತ ಪ್ರೂವ್ ಆಗಿದೆ. ಇವತ್ತು ಅಂದ ಮೇಲೆ ದೇವರು ಕೊಡ್ತಾನೆ ಅಂತ ಗೊತ್ತಾಗಿದೆ ಅಂದ ಮೇಲೆ ಅವನು ಆರಾಧನೆ ಮಾಡಿದ್ರೆ ಮುಗಿದೋಯ್ತಾಗ. ಉಪನಿಷತ್ತು ಅದನ್ನೇ ಹೇಳುತ್ತೆ, ದೃಶ್ಯತೆ ತಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿ. ಪರಮಾತ್ಮ ನೋಡ್ಲಿಕ್ಕೆ ಒಳ್ಳೆ ಬುದ್ಧಿ ಬೇಕು ಅಂತ ಹೇಳಿದ್ದಾರೆ. ಒಬ್ಬರು ದಡ್ಡನಾಗಿದ್ದ ನಮಗೆ ಅನಿಸೋದೇನು ಗೊತ್ತಾ? ಇವನು ಭೂಲೋಕದಲ್ಲಿ ಪಾಸ್ ಆಗೋದಿಲ್ಲ ಪಾಪ, ಶ್ರೀಮಂತನಾಗೋದಿಲ್ಲ, ಅವೆಲ್ಲ ಅಲ್ಲ, ಇವನು ದೇವರನ್ನೇ ಕಾಣೋದಿಲ್ಲ ಪಾಪ, ಏನ್ ಮಾಡಬೇಕು? ಭೂಲೋಕದಲ್ಲಿ ವಾರಣೆ ಗೊತ್ತಿಲ್ಲ ಅಂದಮೇಲೆ ದೇವ್ರ ಬಗ್ಗೆ ಏನು ಗೊತ್ತಾಗುತ್ತೆ ಇವನಿಗೆ? ಅಯ್ಯೋ ಪಾಪ ಅಂತ ಹೇಳಿದ್ರು. ನಿಜವಾದ ಬುದ್ಧಿವಂತಿಕೆಯ ಸಾರ್ಥಕ್ಯ ಭಗವದ್ ದರ್ಶನದಲ್ಲಿ ಆಗಬೇಕು. ಅಂತ ಭಗವದ್ ದರ್ಶನ ಪರ್ಯಾಯಸ್ಥಾನವಾಗಲಿಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಬೇಕು. ಆ ಜ್ಞಾನವನ್ನ ತಾನೇ ಕೊಡಬೇಕೆ ಹೊರತು ಬೇರೆ ಸಾಧ್ಯ. ಒಂದು ಕಂಪನಿ ಯಾವುದೇ ಇರುತ್ತೆ, ರಿಮೋಟೋ ಗಿಮೋಟೋ, ಇನ್ನೊಬ್ರು ಕೇಳಿ ಅಲ್ಲೇ ಕೇಳಿ ಅಂತ ಹೇಳಿ, ಅಲ್ಲೇ ಕೇಳಿ ನೀವು ಅವ್ರನ್ನ, ನಾವೊಂದು ಮಾಡೋದಿಲ್ಲ, ನಾವು ಡೀಲ್ ಮಾಡೋದು ಅವ್ರ ಕೇಳಿ ಅಂತ ಹೇಳುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಜ್ಞಾನದ ಡಿಪಾರ್ಟ್ ಎಲ್ಲರೂ ಪರಮಾತ್ಮನದೇ, ವಿಶೇಷವಾಗಿ ಜ್ಞಾನ ಪರಮಾತ್ಮನ ಅಧೀನ ವಿಶೇಷವಾಗಿ. ಅದಕ್ಕೆ ಬುದ್ಧಿ ಜ್ಞಾನಂ ಅಸಮೋಹ ಅಂತ ಶುರು ಮಾಡಿದ್ದೇ ಅದರಿಂದ. ಅಂತ ಬುದ್ಧಿಯೋಗದ ಬಗ್ಗೆ ಮಹತ್ವ ಬರಲಿ ಅಂತಾನೆ ಅದರಿಂದನೇ ಪ್ರಾರಂಭ ಮಾಡಿ ಅದರಿಂದನೇ ಮುಕ್ತಾಯ ಮಾಡ್ತಾನೆ. ದದಾಮಿ ಬುದ್ಧಿಯೋಗಂ ತಂ ಏನ ಮಾ ಉಪಯಂತಿತೆ. ಎರಡು ಸರ್ತಾರೆ ನಾನು ಬುದ್ಧಿಯೋಗ ಕೊಡ್ತೇನೆ ಅಂತ ಹೇಳಿದ, ಮತ್ತೆ ನಾನೇ ಕೊಡ್ತೀನಿ ಇನ್ನೊಂದು ಸರ್ತಿ ಹೇಳುತ್ತೇನೆ. ಮತ್ತೆ ನಾನೇ ಕೊಡ್ತೇನೆ ನಾನೇ ಕೊಡ್ತೇನೆ ಅಂತ ಮತ್ತೆ ಮತ್ತೆ ಹೇಳಿದ್ರಿಂದ ನಾನು ಕೊಟ್ಟೇ ಕೊಡ್ತೇನೆ ಅಂತ ನಿಶ್ಚಯ ಅರ್ಥ ಒಂದು. ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಇನ್ನೊಂದು ಅರ್ಥ. ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ, ನಾನೇ ಕೊಡ್ತೇನೆ. ಈ ಎರಡು ಶ್ಲೋಕದೊಳಗೆ ಈ ಮಾತನ್ನು ತುಂಬಾ ಜನ ಗಮನಿಸಿರೋದಿಲ್ಲ. ಜ್ಞಾನ ಅದೇ ಬರುತ್ತೆ ಅಂತ ಕೆಲವರು ವಾದ, ಪುಸ್ತಕ ಓದಿದ್ರೆ ಅದೇ ಬರುತ್ತೆ. ಪುಸ್ತಕ ಓದಲ್ಲಿ ಯಾಕೆ ಬಂದಿಲ್ಲ, ಹಾಕಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಯಸ್ಸಾದ್ರೆ ಜ್ಞಾನ ಬರುತ್ತೆ ಅಂತ ಕೆಲವರು ವಾದ, ವಯಸ್ಸಾದ್ರೆ ಸರಿ ಹೋಗಿ ಜ್ಞಾನ ಬರುತ್ತೆ ಅಂತೇಳಿ. ಆ ಲೆಕ್ಕ ವಯಸ್ಸಾದ್ರೆ ಬಹಳ ಜ್ಞಾನಿಗಳಾಗಿರ್ಬೇಕಾಗಿತ್ತು, ಅನ್ಫಾರ್ಚುನೇಟ್ ಅಳುವಾಳಾಗಿರ್ತಾರೆ ಹೊರತು ಜ್ಞಾನಿಗಳಾಗಿರೋದಿಲ್ಲ. ವಯಸ್ಸಾದವರನ್ನ ಅಳುವಳ್ಳನವನು ಅಂತಾರೆ ಹೊರತು ಪಾಪ ಜ್ಞಾನಿ ಅಂತ ಕರೆಯ ಪದ್ಧತಿ ನಮ್ಮಲ್ಲಿ ಹೋಗಿಬಿಟ್ಟಿದೆ. ಈಗ ಅಂದ ಮೇಲೆ ಜ್ಞಾನ ಇಲ್ಲಿಂದ ಬರಬೇಕು. ಆಟೋಮೆಟಿಕ್ ಆಗಿ ಯಾವುದು ಹೋಗೋದಿಲ್ಲ, ಯಾವುದು ಬರೋದೂ ಇಲ್ಲ. ಅದು ದೊಡ್ಡ ದೊಡ್ಡ ಪದಾರ್ಥ ಅಂತೂ ಭಾರಿ ಭಾರಿ ವಿಶೇಷವಾಗಿ ಕೊಡಬೇಕಾಗುತ್ತೆ ಹೊರತು ಬೇರೆ ದುಡ್ಡು ಕಾಸು ಯಾರು ಕೊಡ್ತಾರೆ? ಡಿಗ್ರಿನ ಅವನೇ ಸಂಪಾದನೆ ಮಾಡಬೇಕು. ನಮ್ಮಲ್ಲೇ ಎರಡಿದೆ, ಹಣಕಾಸು ಯಾರು ಕೊಡಬಹುದು, ಮನೆ ಯಾರು ಕೊಡಬಹುದು, ಕ್ವಾಲಿಫಿಕೇಶನ್ ಕೊಡ್ಲಿಕ್ಕಾಗೋದಿಲ್ಲ. ಇವನ್ನ ಸಂಪಾದನೆ ಮಾಡಬೇಕಾದ್ರೆ ಸಂಪಾದನೆ ಮಾಡ ನಾನೇ ಮಾಡ ಸಂಪಾದನೆ ಮಾಡ ಪದಾರ್ಥಗಳು ಬೇರೆ, ಇನ್ನೊಬ್ರು ಕೊಡಬಹುದಾದ ಪದಾರ್ಥಗಳು ಬೇರೆ. ಜ್ಞಾನ ಅನ್ನೋದು ಮಾತ್ರ ದೇವರೇ ಕೊಡಬೇಕಾದ ಪದಾರ್ಥ, ಬರೀ ಇನ್ನೊಬ್ಬರಲ್ಲ, ದೇವರೇ ಕೊಡಬೇಕು. ಅದಕ್ಕೇನೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಂತಿತೆ ತೇಷಾಮೇವ ಅನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಸ್ವತ. ನಾನು ಅಜ್ಞಾನದ ಕತ್ತಲೆಯನ್ನು ನಾನು ಕಳೆಯುತ್ತೇನೆ ಅಂತ ಹೇಳುತ್ತಾರೆ. ಜ್ಞಾನದ ದೀಪದ ಸಹಾಯದಿಂದ ನಾನು ಕಳೆಯುತ್ತೇನೆ. ಆಗ ದೇವರೊಂದು ದೀಪ ಯಾಕೆ ಹೆಚ್ಚಿಡ್ತಾರೆ ಅನ್ನೋದು ಉತ್ತರ ಸಿಕ್ಕಾಗಾಯ್ತು. ದೇವರು ದೀಪ ಯಾಕೆ ಹಚ್ಚಿಡ್ತಾರೆ ಅಂದ್ರೆ ಅವನಿಗೆ ಜ್ಞಾನದೀಪ ಕೊಡ್ತಾನಾದ್ರಿಂದ ಕೃತಜ್ಞತೆಯ ಸಂಕೇತವಾಗಿ ದೀಪ ಹಚ್ಚಿಡೋದಷ್ಟೇ. ಜ್ಞಾನದೀಪವನ್ನ ಯಾರು ಕೆಲಸ ಮಾಡಿಕೊಟ್ರೆ ಹಣ್ಣು ಕಾಯಿ ಕೊಡ್ತಾರೆ ನೋಡಿ. ಯಾಕೆ ನಮ್ಮ ಜೀವನಕ್ಕೆ ಫಲ ತೋರಿಸಿದ್ದೀರಿ, ಫಲದ ಕಾಣಿಕೆಯನ್ನು ಕೊಡೋದು. ಕೆಲಸ ಕೊಡ್ತೀರಿ ಹಣ್ಣು ಕಾಯಿ ಬೇಕು ಅವನಿಗೆ ಅಷ್ಟು. ಇವ್ರಿಗೆ ಕೆಲಸ ಕೊಡ್ತೀವಿ ಇಟ್ಕೊಂಡು ಒಂದು ಒಯ್ದು ಕೊಟ್ಬಿಟ್ಟು ತಟ್ಟೆ ಕೊಟ್ಟು ಬಹಳ ಬಂತ. ಯಾತಕ್ಕೆ ಅದು ಟೋಕನ್ ಆಫ್ ರೆಸ್ಪೆಕ್ಟ್ ಅಷ್ಟೇ, ಅದು ಪರಿಹಾರ ಅಲ್ಲ, ರೆಸ್ಪೆಕ್ಟ್ ಅಷ್ಟೇ. ದೇವರಿಂದ ದೀಪ ಹಚ್ಚಿಡೋ ಉದ್ದೇಶ ಸೂರ್ಯನ ದೀಪ ಹಚ್ಚಿಡ್ತಾರೆ. ಸೂರ್ಯನ ದೀಪ ಹಚ್ಚಿರೋದು ಎಷ್ಟು ಕಾಮನ್ ಸೆನ್ಸ್ಗೆ ಅಪೋಸಿಟ್ ಲೆಕ್ಕ ಹಾಕಿ, ಅಷ್ಟು ಬೆಳಕು ಕೊಡೋ ಸೂರ್ಯನ ದೀಪ ಯಾವ ಲೆಕ್ಕಕ್ಕೆ ಬರಬೇಕಿದು ಒಂದು. ಅದು ಯಾತಕ್ಕೆ ಹಚ್ಚಿಡೋದು? ಸಂಕೇತ, ನೀವು ಬೆಳಕು ಕೊಡ್ತಕ್ಕಂಥ ನಿನಗೆ ನಮ್ಮ ಗೌರವದ ಕಾಣಿಕೆ ಅಷ್ಟೇ. ಆದ್ದರಿಂದ ಸೂರ್ಯ ಮಾಡ್ತಾನೆ ಅಂತ ಹೇಗೆ ಕೊಡ್ತೇವೋ ಆತ ಈ ಬೆಳಕು ಕೊಡ್ತಕ್ಕಂಥ ಸೂರ್ಯನಿಗೆ ಈ ದೀಪ. ಆದರೆ ಜ್ಞಾನದ ದೀಪ ಹಚ್ಚತಕ್ಕಂಥ ಪರಮಾತ್ಮನಿಗೆ ಈ ದೀಪದ ಸೇವೆ ಎಂಬುದು ಅಷ್ಟು ಮುಖ್ಯವಾದದ್ದು. ಜ್ಞಾನದೀಪೇನ ಭಾಸ್ವತ. ಇಷ್ಟು ಹೇಳಿದಾಗ ಅರ್ಜುನ ಮುಂದುವರಿಸಿ ಕೇಳ್ತಾ ಇದ್ದಾನೆ. ಇಲ್ಲಿ ಏನು ಕೊಡ್ತೇನೆ ಅಂತ ಹೇಳಿದ, ಅದಿನ್ನೂ ಕೊಡು ಅಂತ ಅರ್ಜುನ ಕೇಳೋದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಅದರೀಗ ಅವ್ರಿಗೆ ಏನಾದ್ರು ಸಿಗುತ್ತೆ ಅಂತ ಹೇಳಿ ಕೊಡಿ ಅಂತ ಹೇಗೆ ಕೇಳಬೇಕು? ಹಾಗೆ ಕೃಷ್ಣ ಹಾಗಿದ್ರೆ ಎಲ್ಲ ನೀವು ಉದ್ಯೋಗ ಕೊಡ್ತೀಯಲ್ಲ ನನಗೆ ಕೊಡು ಹಾಗಿದ್ರೆ ಅಂತ ಕೇಳೋದು ಶುರು ಮಾಡ್ತಾ ಇದ್ದಾನೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವ ಮಜಂ ವಿಭುಂ ಆಹುಸ್ತಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತಥ. ಇದಿಷ್ಟು ಕೂಡ ಮುಂದಿನ ಅರ್ಜುನ ಮಾತಾಡ್ತಾರೆ.